यदितं तव भक्तानाम् अस्माकं नृहरे हरे सदा सुकार्यं कार्यज्ञ प्रलयर्कायितप्रभा हरिकथामृतसार गुरुगळ करुणदिन्दापणितु पेळुवे परम भगवत् भक्तरिदनादरदि केळुवुदु कृष्ण. ಪಂಚಮಹಾಯಜ್ಞ ಸಂಧಿಯಲ್ಲಿ ಅವಿದ್ಯೆಗಳು ಹೋಗಬೇಕು, ಅವಿದ್ಯೆಗಳು ಹೋದ ಮೇಲೆ ವಿದ್ಯೆ ಬರಬೇಕು. ಆ ಬಂದ ವಿದ್ಯೆಯನ್ನ ನಾವು ಅನುಸಂಧಾನದಲ್ಲಿ ಇಟ್ಟುಕೊಳ್ಳೋದು ಹೇಗೆ ಅಂತ ಅಲ್ಲಿ ಹೇಳಿದ್ದಾರೆ. ಅಂದ್ರೆ ವಿತ್ ಅಂತ, ವಿತ್ ವೇದ ಈ ತರ ಎಲ್ಲ ಉಪನಿಷತ್ತುಗಳಲ್ಲಿ ಆ ಶಾಸ್ತ್ರಗಳಲ್ಲಿ ಬಂದಾಗ ತಿಳಿದುಕೋ, ತಿಳಿ ಅಂತ ಬಂದಾಗ ಅದು ದಟ್ ಇನ್ವಾಲ್ವ್ಸ್ ಫಸ್ಟ್ ನಮ್ಮ ಕರ್ಮಗಳ ಮೂಲಕವಾಗ ನಮ್ಮಲ್ಲಿ ಇರುವಂತ ಕೆಟ್ಟದ್ದು ದೋಷಗಳು ಹೋಗಬೇಕು. ಹೋದ ಮೇಲೆ ವಿದ್ಯೆ ತಿಳ್ಕೊಳ್ಳುವ ಪ್ರಾಸೆಸ್ ಹೇಗೆ ಅಂದ್ರೆ, ವಿದ್ಯೆಯವನ್ನ ಒಂದು ಶ್ರವಣ ಮನನದಿಂದ ಫಸ್ಟ್ ಲೆವೆಲ್ ತಿಳ್ಕೋಬೇಕು. ಸೆಕೆಂಡ್ ಲೆವೆಲ್ ಬಂದು ನಾವು ತಿಳಿದನ್ನ ಆಚರಣೆಯಲ್ಲಿ ಇಟ್ಕೋಬೇಕು. ಆಚರಣೆಯಲ್ಲಿ ಇಟ್ಕೊಳಕ್ ಮುಂಚೆ ಏನಾಗತ್ತಂದ್ರೆ, ನಮ್ಗೆ ಏನಾದ್ರು ತಿಳಿದ ವಿಷಯವನ್ನ ನಾವು ಮನನ ಮಾಡಬೇಕು, ಅದಕ್ಕೆ ಚಿಂತನೆ ಮಾಡಿ ಅದ್ರಲ್ಲಿ ಏನಾರು ಕ್ವಶನ್ಸ್ ಏನಾರು ಇದ್ರೆ ಅದಕ್ಕೆ ಸಮಾಧಾನವನ್ನ ಹುಡುಕಬೇಕು. ಗುರು ಶಿಷ್ಯ ಸಂವಾದದಿಂದ ಆ ಒಂದು ಜ್ಞಾನ ಹುಟ್ಟುತ್ತೆ. ತಿಳಿಯೋದೊಂದು, ಕೇಳೋದು, ತಿಳಿಯೋದಂತಿಲ್ಲ, ಯಾರನ್ನಾರು ಹೇಳಿದ್ರೆ ಒಬ್ರು ಶ್ರವಣ ಮನನದಿಂದ ವಿ ಜಸ್ಟ್ ಇಟ್ ಗೋಸ್ ಇನ್ ಟು ಅವರ್ ಇಯರ್ಸ್ ಅಷ್ಟೇ, ಅದು ಜ್ಞಾನ ಆಗೋದಿಲ್ಲ. ಜ್ಞಾನ ಯಾವಾಗ ಆಗತ್ತಂದ್ರೆ ಆ ತಿಳಿದ ವಿಷಯವನ್ನ ಮನನ ಮಾಡಬೇಕು. ಮನನ ಮಾಡಿದಾಗ ಅಲ್ಲಿ ಕ್ವಶನ್ಸ್ಗಳು ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಕ್ವಶನ್ಸ್ ಬರುತ್ತೆ ಅಂದ್ರೆ ದಟ್ ಇಸ್ ಗುಡ್. ಕ್ವಶನ್ಸ್ ಎಲ್ಲ ಬಂದ ಮೇಲೆ ಅದಕ್ಕೆ ಆ ಆನ್ಸರ್, ಶಾಸ್ತ್ರಕ್ಕೆ ಅನುಗುಣವಾದ ಆನ್ಸರ್ ಅನ್ನ ಹುಡುಕಬೇಕು. ಈ ಒಂದು ಪ್ರಾಸೆಸ್, ಈ ಒಂದು ಪರಿಪ್ರಶ್ನೆಯನ್ನ ಸೇವೆಯ ಅಂತ ಹೇಳ್ತಾರಲ್ಲ, ಈ ತರ ಒಂದು ಕ್ವಶನ್ ಅಂಡ್ ಆನ್ಸರ್ ಈ ಪ್ರಾಸೆಸ್ ಇನ್ನಂದ ನಮ್ಮ ಇಂದ್ರಿಯದಲ್ಲಿ ಏನು ಹುಟ್ಟತ್ತೋ ಹೊಳೆಯತ್ತೋ ಬೇಸ್ಡ್ ಆನ್ ದಟ್, ಅದೇ ಜ್ಞಾನ ಅಂತ ಹೇಳ್ತಾರೆ. ಸೊ ಆ ಜ್ಞಾನ ಬಂದ ಮೇಲೆ ಜ್ಞಾನದಿಂದ ಆ ಕರ್ಮವನ್ನ ಮಾಡಬೇಕು, ಇನ್ನೊಂದು ಕರ್ಮವನ್ನ ಮಾಡಬೇಕು, ಆಮೇಲೆ ಅದನ್ನ ಚಿಂತನೆ ಮಾಡಬೇಕು. ಕರ್ಮ ಮಾಡುವಾಗ ಅಲ್ಲಿ ಚಿಂತನೆಯನ್ನು ಇಟ್ಕೋಬೇಕು, ಅದಕ್ಕೆ ಉಪಾಸನ ಅಂತಾನು ಹೇಳ್ತಾರೆ. ಆ ಚಿಂತನೆಯನ್ನು ಮಾಡಬೇಕು, ಹೀಗೆ ಮಾಡ್ತಾ ಕೊನೆಯಲ್ಲಿ ನಮಗೆ ಭಗವಂತನ ದರ್ಶನ ಸಿಕ್ಕತ್ತ ಅಂತ ಹೇಳ್ತಾರೆ. ಸೊ ಹೀಗೆ ಹೇಳ್ತಾ ಬಂದ್ರು. ಸಾಮ ಉಪಾಸನ ವಿಶೇಷವಾದದ್ದು. ಸಾಮ ಉಪಾಸನೆಯನ್ನ ಕೇಳಿದ ಮೇಲೆ ದೆನ್ ನೆಕ್ಸ್ಟ್ ಕ್ವಶನ್ ಬರುತ್ತೆ, ಈ ಕರ್ಮಗಳು, ಈ ಕರ್ಮಗಳಾಗತ್ತೆ, ಜ್ಞಾನ ಸಿಕ್ಕತ್ತ, ಇದೆಲ್ಲ ಹೇಳ್ತಾ ಬರ್ತಾರಲ್ಲ, ಇದು ಒಂದೇ ರೀತಿಯಾಗಿರುತ್ತ? ಈ ಒಂದು ಧರ್ಮ, ಕರ್ಮ, ಜ್ಞಾನ ಇದೆಲ್ಲ ಒಂದೇ ರೀತಿಯಾಗಿರತ್ತಾ ಅಂತ ಹೇಳಿದ್ರೆ ಒಂದೇ ರೀತಿಯಾಗಿ ಇರೋದಿಲ್ಲ. ಆ ಒಂದು ಯುಗಗಳಿಗೆ ವ್ಯತ್ಯಾಸ ಇದೆ. ಇಟ್ ಡಿಪೆಂಡ್ಸ್ ಆನ್ ದ ಯುಗ. ಒಂದೊಂದು ಯುಗದಲ್ಲಿ ಒಂದೊಂದು ತರ ಇದೆ ಅಂತ ಹೇಳ್ತಾರೆ. ಅದನ್ನ ನೆಕ್ಸ್ಟ್ ಪದ್ಯದಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಇದು ಹೀಗೆ ಹೋಗುತ್ತೆ, ಇದನ್ನ ಭಗವಂತ ಹೇಗೆ ನಡೆಸ್ತಾನ ಅಂತ ಹೇಳ್ತಾರೆ. ಯುಗ ಚತುಷ್ಟಯಗಳಲ್ಲಿ ತಾನಿದ್ಯುಗ ಪ್ರವರ್ತಕ ಧರ್ಮ ಕರ್ಮಗಳಿಗೆ ಪ್ರವರ್ತಕ ವಾಸುದೇವಾದಿರೆರಡು ರೂಪ ತೆಗೆದುಕೊಂಡು ಯುಗಾದಿ ಕೃತತಾ ಯುಗ ಪ್ರವರ್ತಕ ನೆನೆಸಿ ಧರ್ಮ ಪ್ರಗಟಕನು ತಾನಾಗಿ ಬಕುತರಿ ಜೀವ ಸಂಪದವಾ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ಕಾಲದಲ್ಲಿ ಭಗವಂತನ ಪ್ರಾಣಿಗಳಲ್ಲಿ ನೋಡಿದ್ದೀವಿ, ಈ ಕಾಲಗಳಲ್ಲಿ ಭಗವಂತನ ಒಂದು ವಿಶೇಷವಾದ ರೂಪವನ್ನು ಹೇಳ್ತಾರೆ. ಕಾಲಗಳು ಅಂತ ಬಂದಾಗ ಕಾಲಗಳು ಆ ಕಾಲಕ್ಕೆ ತಕ್ಕಂಗೆ ಧರ್ಮಗಳು ಇರುತ್ತೆ, ಧರ್ಮ ಅದಕ್ಕೆ ತಕ್ಕಂಗೆ ಒಂದು ಕರ್ಮಗಳು ಇರುತ್ತೆ. ಸೊ ಜನರು ಹಾಗೆ ಇರ್ತಾರೆ. ಅದನ್ನ ಅಲ್ಲಿ ಇರುವಂತ ಭಗವಂತನ ರೂಪವನ್ನು ಹೇಳ್ತಾರೆ ಇಲ್ಲಿ. ಇದು ಬೇಸಿಕಲಿ ಎಲ್ಲಿ ಬಂದಿದೆ ಅಂದ್ರೆ ಭಾಗವತದಲ್ಲಿ 11th ಸ್ಕಂದದಲ್ಲಿ ಈ ಒಂದು ಕಾಲದ ಡಿಸ್ಕ್ರಿಪ್ಷನ್ 3ನೇ ಸ್ಕಂದದಲ್ಲಿ ಬರುತ್ತೆ. ಕಾಲದಲ್ಲಿ ಇದ್ದು ಭಗವಂತ ಮಾಡುವಂತ ಈ ಧರ್ಮ ಕರ್ಮಗಳ 11th ಸ್ಕಂದ ಭಾಗವತದಲ್ಲಿ ಬಂದಿದೆ. ಪ್ಲಸ್ ಆಚಾರ್ಯರು ತಮ್ಮ ಗೀತಾ ತಾತ್ಪರ್ಯದಲ್ಲಿನೂ ಈ ಒಂದು ವಿಶೇಷ ಅಂಶಗಳನ್ನ ಹೇಳಿದ್ದಾರೆ. ಅಂದ್ರೆ ದ ಜನರಲ್ ಕಾನ್ಸೆಪ್ಟ್ ಇಸ್ ಕೃತಯುಗದಲ್ಲಿ ಎಲ್ಲ ಚೆಂದಾಗಿತ್ತು, ಕಲಿಯುಗದಲ್ಲಿ ಒಂದು ಇಲ್ಲ, ಆ ತರ ಒಂದು ತಪ್ಪು ತಿಳುವಳಿಕೆ ಇರುತ್ತೆ. ಸೊ ಅದೂ ತಪ್ಪು ಅಂತಾರೆ. ಬಿಕಾಸ್ ಒಳ್ಳೆ ಜನಗಳಿಗೆ ಹೇಳ್ತಾರಲ್ಲ, ದ್ವಾಪರ ಯುಗದಲ್ಲಿ ಭೀಮಸೇನರು ಅವರು ಭೀಮಸೇನರು ಮತ್ತು ಧರ್ಮರಾಜರು ಆಳ ಒಂದು ದೇವರ್ ರೂಲಿಂಗ್, ಅದು ಕೃತಯುಗದ ಧರ್ಮ ಆ ಕಾಲದಲ್ಲಿ ಅಷ್ಟು ಚೆಂದಾಗಿತ್ತು ಅಂತ ಹೇಳ್ತಾರೆ ದ್ವಾಪರ ಯುಗದಲ್ಲಿ. ಸೊ ಇಟ್ ವೇರಿಯಸ್ ಅಗೇನ್ಸ್ಟ್ ಬಿಟ್ವೀನ್ ಡಿಪೆಂಡಿಂಗ್ ಆನ್ ದ ಪೀಪಲ್ ಆಲ್ಸೋ ಅಂತ ಹೇಳ್ತಾರೆ. ಇದು ಯುಗ ಚತುಷ್ಟಯಗಳಲ್ಲಿ, ಯುಗ ಚತುಷ್ಟಯ ನಮ್ಗೆ ಗೊತ್ತು, ಯುಗ ಚತುಷ್ಟಯಗಳಲ್ಲಿ ತಾನಿದ್ದು ಯುಗ ಪ್ರವರ್ತಕ. ಹೋಗ್ತಾ ಇದ್ದೆ. ಇದು ಹೇಳೋವಾಗ ಇಲ್ಲಿ ಏನು ವಿಶೇಷ ಹೇಳ್ತಾರಂದ್ರೆ, ವಿಷ್ಣು ಸಹಸ್ರ ನಾವು ನೋಡ್ತಾ ಬಂದಿದ್ದೀವಿ. ವಿಷ್ಣು ಸಹಸ್ರನಾಮದಲ್ಲಿ ಇರುವಂತ ಒಂದೊಂದು ಪದಕ್ಕೇನು ಅಲ್ಲಲ್ಲಲ್ಲಲ್ಲಿ ವ್ಯಾಖ್ಯಾನ ರೂಪವಾಗಿ ಹರಿಕಥಾಂಸಾರದಲ್ಲಿ ಹೇಳಿ ಬಂದಿದ್ದಾರೆ. ಇಲ್ಲಿ ಒಂದು ಯುಗಾಧಿಕೃತ್ ಯುಗವರ್ತ ಅಂತ, ಯುಗಾಧಿಕೃತ್ ಯುಗವರ್ತ ಅಂತ ಅಲ್ಲಿ ಬರುತ್ತಲ್ಲ ವಿಷ್ಣು ಸಹಸ್ರನಾಮ, ಅದನ್ನೇ ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಯುಗ ಪ್ರವರ್ತಕ ಯುಗಾಧಿಕೃತ್ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ವಿಷ್ಣು ಸಹಸ್ರನಾಮದಲ್ಲಿ ಬಂದ ಆ ಒಂದು ಅನುಸಂಧಾನವನ್ನ ಇಟ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಏನ್ ಅನುಸಂಧಾನ ಅಂದ್ರೆ, ಒಂದೊಂದು ಯುಗದಲ್ಲಿನು ಆ ಒಂದು ಯುಗ ಧರ್ಮಗಳನ್ನು ಇರುವಂತ ಸಜ್ಜನರು, ಆ ಸಜ್ಜನರಿದ್ದಾಗೆ ಆ ಸಜ್ಜನರಲ್ಲಿ ಭಗವಂತ ಯುಗಾಧಿಕೃತ್ ಅಂತ ಇದ್ದಾನಂತ. ಅಂದ್ರೆ ಏನು, ಯುಗ ಎಂಬ ಧಾತುವಿಗೆ ಒಂದು ಯುನೈಟೆಡ್ ಅವ್ರ ಜೊತೆಯಲ್ಲಿ ಇದ್ದು ಸುಖವನ್ನ ಕೊಡೋದು ಅಂದ್ರೆ, ಆ ಒಂದು ಒಳ್ಳೆ ಜೀವಿಗಳಲ್ಲಿ ಭಗವಂತ ಇದ್ದು ಆ ಜೀವಿಗೆ ಒಂದು ಸುಖ ಕೊಡ್ತಾನಂದ್ರೆ, ಏನ್ ಸುಖ ಕೊಡ್ತಾನಂದ್ರೆ ಅವನ ಜ್ಞಾನ. ದ ಅಲ್ಟಿಮೇಟ್ ಏಮ್ ಇಸ್ ಇಲ್ಲಿ ಬಂದು ನಾವು ಜ್ಞಾನ ಭಕ್ತಿ ವೈರಾಗ್ಯ ಅಂತ ಹೇಳ್ತೇವೆ, ಇದನ್ನ ನಾವು ಸಂಪಾದನೆ ಮಾಡ್ಕೋಬೇಕು. ಇದೇ ನಮ್ಗೆ ಸುಖ, ಇದೇ ಸುಖ ಕೊಡತ್ತೆ, ಇಹದಲ್ಲಿನೂ ಇದೇ ಸುಖ ಕೊಡತ್ತೆ ನಮ್ಗೆ, ಪರದಲ್ಲಿ ಅಫ್ಕೋರ್ಸ್ ಕೊಟ್ಟೆ ಕೊಡತ್ತೆ. ಸೊ ಹೀಗೆ ಭಗವಂತ ಆ ಸುಖವನ್ನ ಆಯಾ ಜೀವಿಗಳಿಗೆ ವ್ಯಕ್ತ ಮಾಡ್ತಾನೆ ಇದ್ದಾನಂತೆ. ಸೊ ರಾಯರು ಕಲಿಯುಗದಲ್ಲಿ ತಾನೆ ಹುಟ್ಟಿದ್ರು, ಕಲಿಯುಗದಲ್ಲಿ ಹುಟ್ಟಿದ್ರು ಅವ್ರಿಗೆ ಏನಲ್ಲ. ಸೊ ಹಾಗೆ ಡಿಪೆಂಡ್ ಅಲ್ಲಿ ಒಳ್ಳೆಯ ಜನರಲ್ಲಿ ಇದ್ದು ಆಯಾ ಜೀವದಲ್ಲಿ ಇರುವಂತ ಆ ಸುಖವನ್ನ ಜ್ಞಾನ ಮುಂತಾದನ್ನ ಕೊಡ್ತಾನಂತ ದೇವರು. ಅದಕ್ಕೆ ಯುಗಾದಿ ಯುಗ್ ಅಂತ ಹೇಳ್ತಾರೆ. ಯುಗ್ ಅಂದ್ರೆ ಜೀವನ ಜೊತೆಯಲ್ಲಿ ಇದ್ದು ಸುಖವನ್ನ ಕೊಡೋದು ಯುಗಾದಿ. ಯುಗಾವರ್ತ ಅಂದ್ರೆ ಆ ವರ್ತನೆಯನ್ನ, ಅದು ಬಂದು ಯುಗಾವರ್ತ ಅಂದ್ರೆ ಈ ವರ್ತನೆ ವರ್ತಿಸುತ್ತಾನೆ. ದಿಸ್ ಕೀಪ್ಸ್ ಆನ್ ನಾಟ್ ಜಸ್ಟ್ ಫಾರ್ ದೀಸ್ ಫೋರ್ ಯುಗ ಅಲ್ಲ, ತಿರ್ಗಾ ಬರುವಂತ ಕಾಲದಲ್ಲಿನು ಹೀಗೆ ಒಂದೊಂದು ಯುಗದಲ್ಲಿನೂ ಅವನು ಮಾಡ್ತಾ ಹೋಗ್ತಾನಂತ, ಒಳ್ಳೆಯವರಿಗೆ ಒಳ್ಳೇದೇ ಮಾಡ್ತಾನ ಅಂಬುದು ಚಿಂತನೆಯನ್ನ ಕೊಡ್ತಾರ. ಇನ್ನೊಂದು ಮೀನಿಂಗ್ ಏನ್ ಕೊಡ್ತಾರ ಅಂದ್ರೆ, ಇದಕ್ಕೆ ಹೇಳ್ತಾರ ಯುಗಾಧಿಕೃತ್ ಅಂತ ಹೇಳುವಾಗ ಅವನು ಲಕ್ಷ್ಮಿ ಜೊತೆ, ಯುಗ ಅಂದ್ರೆ ಯುನೈಟೆಡ್ ಅಂಬೋ ಮೀನಿಂಗ್ ಬರುತ್ತೆ. ಅಂದ್ರೆ ಇವನು ಲಕ್ಷ್ಮಿ ಜೊತೆಯಲ್ಲಿ, ಯುಗ್ ಅಂದ್ರೆ ಲಕ್ಷ್ಮಿ ಜೊತೆಯಲ್ಲಿ ಸೇರಿಕೊಂಡು ಈ ಜೀವರಲ್ಲಿ ಇದ್ದು ವಾಯುಭಾರತಿ ಮೂಲಕ, ಅದು ಒಟ್ಟು ಸೇರುತ್ತೆ, ಅದು ಸೇರಿಸಿ ಈ ಜೀವರಲ್ಲಿ ಬಂದು ಇವರಲ್ಲಿ ಇದ್ದು ಆ ಒಂದು ಜ್ಞಾನ ಕರ್ಮವನ್ನ ಜೋಡಿಸ್ತಾನಂತ ದೇವರು. ಸೊ ಹೀಗೆ ಯುಗಾಧಿಕೃತ್ ಎಂಬುದಕ್ಕೆ ಈ ಒಂದು ಒಳಗಿನ ಅರ್ಥವನ್ನು ಹೇಳಿದ್ದಾರೆ. ಅಂದ್ರೆ ಆ ಒಂದು ಲಕ್ಷ್ಮೀನಾರಾಯಣರ ಅನುಗ್ರಹ ಸಿಕ್ಕತ್ತ ಅಂತ ಹೇಳ್ತಾರ. ಭಾರತೀ ವಾಯು ದ್ವಾರ ಎಲ್ಲಾ ಕಾರ್ಯದಲ್ಲಿ ಅಂದ್ರೆ ಪ್ರಕೃತಿ ಅಂದ್ರೆ ಕಾರ್ಯಗಳು ನಾವು ಮಾಡೋದು, ಅದನಿಂದ ಸುಖ ಬರೋದು ಜೀವಕ್ಕೆ ಬರುತ್ತೆ. ಸೊ ಹೀಗೆ ಕಾರ್ಯದಿಂದ ಜ್ಞಾನ ಹುಟ್ಟಿ ಅದು ಮೂಲಕವಾಗ ಸುಖ ಬರೋದು ಜೀವಕ್ಕೆ ಬರುತ್ತೆ. ಸೊ ಹೀಗೆ ಒಟ್ಟು ಸೇರ್ತಾನೆ ದೇವರು ಅಂಬೋ ಯುಗಾಧಿಕೃತ್ ಅಂತಾರೆ. ಯುಗಾವರ್ತ ಅಂದ್ರೆ ಹೀಗೆ ಈ ಒಂದು ವರ್ತನೆಯನ್ನ ಮಾಡ್ತಾನೆ ಇರ್ತಾನೆ. ಈ ದೇವತೆಗಳಲ್ಲಿ ಇದ್ದು ಇದು ಕಂಟಿನ್ಯೂಸ್ ಆಗ ಆ ಜೀವ ಯೋಗ್ಯತೆಗೆ ತಕ್ಕಂಗೆ ಮಾಡ್ತಾ ಇರ್ತಾನೆ ಭಗವಂತ ಅಂತ ಈ ಎರಡು ಮೀನಿಂಗ್ ಹೇಳಿದ್ದಾರೆ. ಓವರ್ಆಲ್ ಮೀನಿಂಗ್ ಬಂದು ಹೇಗೆ ಅಂದ್ರೆ, ಈ ನಾಲ್ಕು ಯುಗಗಳು ಇಟ್ಕೊಳ್ಳಿ, ಈ ನಾಲ್ಕು ಯುಗಗಳಲ್ಲಿ ನಾರಾಯಣನೇ ಕಾಲದಲ್ಲಿ ಇದ್ದಾನೆ. ಈ ನಾರಾಯಣನೇ ಇವನು ವಾಸುದೇವ ಸಂಕರ್ಷ್ಣ ಪ್ರದ್ಯುಮ್ನ ಅನಿರುದ್ಧ. ವಾಸುದೇವ ಅಂದ್ರೆ ಬಿಳಿ ಬಣ್ಣ, ಅಂದ್ರೆ ಕೃತಯುಗದಲ್ಲಿ ಬಿಳಿ ಬಣ್ಣದಿಂದ ಇದ್ದನಂತವನು. ಬಿಳಿ ಬಣ್ಣ ಅಂದ್ರೆ ಇದಕ್ಕೆ ಬಿಳಿ ಬಣ್ಣ ಅಂದ್ರೆ ಏನು ಅಂದ್ರೆ, ಆ ಕಾಲದಲ್ಲಿ ಸತ್ವ ಪ್ರಚುರ್ಯ ಜಾಸ್ತಿ ಇತ್ತು. ಸತ್ವ ಅಂದ್ರೆ ಆ ಕಾಲದಲ್ಲಿ ದೈತ್ಯರೇ ಇಲ್ಲ, ಎಲ್ರೂ ಸಾತ್ವಿಕರು ಅಂಬೋದಿಲ್ಲ. ಯಾಕೆಂದ್ರೆ ನಾವೇ ನೋಡ್ತೀವಿ ಆ ಕಾಲದಲ್ಲಿ ಕೃತಯುಗದಲ್ಲಿ ಕೃತಯುಗದಲ್ಲಿ ಎಷ್ಟೋ ಸ್ವಯಂಭೂ ಮನ್ವಂತರದಲ್ಲಿ ಸ್ವಯಂಭೂಮನು ಧ್ಯಾನದಲ್ಲಿ ಕುಳಿತಾಗ ಅಲ್ಲಿ ಬಂದ ದೈತ್ಯರೆಲ್ಲ ಬಂದು ಆಕ್ರಮಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಯಾವ ಯುಗದಲ್ಲಿನೂ ಒಳ್ಳೆಯವರು ಕೆಟ್ಟವರು, ದೈತ್ಯರು ದೇವತೆಗಳು, ಇವರು ಜನರಲ್ಲಿ ಇದ್ದು ಮಾಡುವಂತ ಕೆಲಸ ಯಾವ ಯುಗದಲ್ಲಿನೂ ಇರುತ್ತೆ. ಇದ್ರನು ಈ ಒಂದು ವಿಶೇಷ ಏನು, ಕೃತಯುಗದ ವಿಶೇಷ ಏನು ಅಂದ್ರೆ, ಹೇಳ್ತಾರೆ ಕೃತಯುಗದಲ್ಲಿ
ಈ ಸಾತ್ವಿಕರ ಗುಂಪಿರತ್ತಲ್ಲ, ಈ ಸಾತ್ವಿಕರ ಗುಂಪು ಅವರಲ್ಲಿ ಇರುವಂತಹ ಸಂಪತ್ತುಗಳು ಅಂದ್ರೆ ಏನು? ಸಾತ್ವಿಕರಲ್ಲಿ ಇರುವಂತಹ ಸಂಪತ್ತು ಅಂದ್ರೆ ಜ್ಞಾನ ಭಕ್ತಿ ವೈರಾಗ್ಯ ಅಂಬೋ ಸಂಪತ್ತು ಜಾಸ್ತಿ ಆಗಿತ್ತಂತ. ಇಟ್ ವಾಸ್ ಆಲ್ವೇಸ್ ಮೋರ್ ಕಂಪೇರ್ಡ್ ಟು ದೈತ್ಯರು. ಅವಾಗಿದ್ರು ದೈತ್ಯರು ಇದ್ರು, ದೈತ್ಯರಲ್ಲಿ ಇರುವಂತಹ ಸಂಪತ್ತು ಕಿಂಚ. ದೈತ್ಯರಲ್ಲಿ ಏನಿರತ್ತ? ಅಜ್ಞಾನ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಜ್ಞಾನ ಜಾಸ್ತಿ ಆಗಿತ್ತು, ಸಜ್ಜನರಲ್ಲಿ ಜ್ಞಾನ ಜಾಸ್ತಿ ಆಗಿತ್ತು. ಯಾಕಂದ್ರೆ ನಮ್ಮ ಒಂದೇ ದೇಹದಲ್ಲಿ ದೇವತೆಗಳು ಇದ್ದಾರೆ, ದೈತ್ಯರು ಇದ್ದಾರೆ. ಕೃತಯುಗದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಈ ಒಂದು ಸಂಪತ್ತು ಅಂದ್ರೆ ದೇವತೆಗಳು ಪ್ರೇರಣೆ ಮಾಡಿ ನಾವು ಮಾಡುವಂತ ಒಳ್ಳೆ ಕೆಲಸಗಳು ಅದ ಮೂಲಕ ಬಂದ ಜ್ಞಾನ ಜಾಸ್ತಿ ಇತ್ತು ಕಂಪೇರ್ ಟು ಈ ದೈತ್ಯರ ಅಜ್ಞಾನ. ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಇತ್ತು. ಅದಕ್ಕೆ ಪ್ರಾಚುರ್ಯ ಅಂತ ಹೇಳ್ತಾರೆ, ಪ್ರಪೋರ್ಷನ್ ಇನ್ ದ ಸಾತ್ವಿಕ. ನಾವು ಸಾತ್ವಿಕರನ್ನು ತಗೊಳ್ಳೋಣ, ಸಾತ್ವಿಕರಲ್ಲಿ ಈ ಪ್ರಪೋರ್ಷನ್ ಜಾಸ್ತಿ ಆಗಿತ್ತು, ಸತ್ವದ ಅಂಶ ಜಾಸ್ತಿ ಆಗಿತ್ತು. ಹಾಗೇನೆ ದೈತ್ಯರು ದೇವತೆಗಳು ಬಂದಾಗ ದೈತ್ಯರಿಗಿಂತ ದೈತ್ಯರು ಅಷ್ಟೇ, ಅವರಿಗೆ ದೇವರು ಕೊಟ್ಟ ಸಂಪತ್ತು ಸ್ವಲ್ಪ ಕಮ್ಮಿನೇ ಇತ್ತು ಅಜ್ಞಾನ ಮುಂತಾದು. ದೆನ್ ಅಜ್ಞಾನ ಮೂಲಕವಾಗ ಅವರು ಅಟ್ಯಾಕಿಂಗ್ ದ ಗುಡ್ ಪೀಪಲ್ ವಾಸ್, ಅವ್ರ ಬಲ ಕಮ್ಮಿ ಆಗ್ತದೆ. ಯುದ್ಧ ಇದ್ದೇ ಇತ್ತು, ದೇವತೆಗಳು ಅಸುರರು ಯುದ್ಧ ನಮ್ಮಲ್ಲಿ ಇದ್ದೇ ಇತ್ತು. ಇದ್ರೂ ದ ಚಾನ್ಸಸ್ ಆಫ್ ಗುಡ್ ಪೀಪಲ್ ವಿನ್ನಿಂಗ್ ಆಲ್ ದ ಟೈಮ್ ವಾಸ್ ಮೋರ್ ಹೈ ಇನ್ ದಟ್ ಏಜ್, ಕೃತ ಯುಗದಲ್ಲಿ ಇತ್ತಂತ. ಸೊ ಆ ಯುಗದಲ್ಲಿ ಅಲ್ಲಿ ವಾಸುದೇವ ಇದೆ, ಅದಕ್ಕೆ ಸಂಕೇತವಾಗಿ ಅದಕ್ಕೆ ಬಿಳಿ ಬಣ್ಣ ಕೊಡ್ತಾರೆ. ಬಿಳಿ ಬಣ್ಣದಿಂದ ವಾಸುದೇವ ಇದ್ದ ಅಲ್ಲಿ ಎಲ್ಲವೂ ಸತ್ಯ, ನಾಲ್ಕು ಕಾಲುಗಳು ಅಂತ ಹೇಳ್ತಾರೆ ಧರ್ಮಕ್ಕೆ, ನಾಲ್ಕು ಕಾಲುಗಳು ಅಂತ ಹೇಳ್ತಾರೆ. ಏನು ಅಂದ್ರೆ ಸತ್ಯ, ದಯ, ತಪಸ್ಸು, ದಾನ, ಇಂಬೋ ನಾಲ್ಕು. ಸತ್ಯ ಅಂದ್ರೆ ಸತ್ಯ ಅಂತ ಹೇಳ್ತಾರೆ, ಸತ್ಯ ಅಂದ್ರೆ ಇಲ್ಲಿ ಹೇಳೋ ಸತ್ಯ ಅಂದ್ರೆ ಮೀಮಾಂಸ ಅಂದ್ರೆ ಶಾಸ್ತ್ರ, ಶಾಸ್ತ್ರದ ಅಧ್ಯಯನ, ಶಾಸ್ತ್ರದ ಅಧ್ಯಯನ ಮತ್ತು ಶಾಸ್ತ್ರದ ಜ್ಞಾನ. ಇಟ್ ವಾಸ್ ವೆರಿ ಸ್ಟ್ರಾಂಗ್. ದಯಾ ಇತ್ತು, ದಯಾ ಅಂದ್ರೆ ದಯಾ ಗುಣ ಅಂದ್ರೆ ಏನು? ಹಿಂಸೆ ಮಾಡೋದು, ಇನ್ನೊಬ್ರಿಗೆ ಹಿಂಸೆ ಮಾಡೋದು. ಹಿಂಸೆ ಅಂದ್ರೆ ಜಸ್ಟ್ ನಾಟ್ ಬೈ ಫಿಸಿಕಲಿ ಹರ್ಟಿಂಗ್, ಮೆಂಟಲಿ ಯು ಕ್ಯಾನ್ ಹರ್ಟ್. ಮೆಂಟಲಿ ತಾನ್ ಜಾಸ್ತಿ ಆಗತ್ತೆ, ಮೆಂಟಲಿ ಫಿಸಿಕಲಿ ಈ ಒಂದು ಹಿಂಸಾ ಅಂಬೋ ಗುಣ ಅಷ್ಟು ಜಾಸ್ತಿ ಇದ್ದಿಲ್ಲ. ಇದ್ದಿಲ್ಲ ದಯಾ ಅಂಬೋ ಗುಣ ಅವರಲ್ಲಿ ಇತ್ತು. ಯಾವತ್ತೂ ದಯಾ ಇತ್ತು, ಕಾರುಣ್ಯ ಇತ್ತು. ಮೂರನೇದು ಬಂದು ತಪಸ್ಸು. ತಪಸ್ಸು ಅಂದ್ರೆ ಕೂತು ತಪಸ್ ಮಾಡೋದು ಅದು ಒಂದು. ಇನ್ನೊಂದು ತಪ ಅಂದ್ರೆ ಆಲೋಚನೆ ಅಂತ. ಅಂದ್ರೆ ಯಾವ ವಿಷಯ ಹೇಳಿದ್ರು, ನೀವೇನೋ ವಿಷಯ ಹೇಳ್ತಾರೆ ಶಾಸ್ತ್ರದಲ್ಲಿ ಹೀಗಿದ್ದ ಅಂದ್ರೆ ಹೌದಾರಿ ಅಂತ ತಕೊಳ್ತೀವನ, ಹಾಗಲ್ಲ. ಅದನ್ನ ಯೋಚನೆ ಮಾಡೋದು, ಚಿಂತನೆ ಮಾಡೋದು. ಸೊ ಒಂದು ಅಧ್ಯಯನಕ್ಕೆ ಪೂರ್ವಭಾಗಿಯಾಗಿರುವಂತ ಈ ಒಂದು ತಪಸ್ಸು ಇತ್ತಂತೆ. ಆಮೇಲೆ ದಾನ. ದಾನ ಅಂದ್ರೆ ದೇವರು ಕೊಟ್ಟಿದ್ದು ಎಲ್ಲ, ಇದು ನನ್ನದಲ್ಲ, ದೇವರು ನನಗೆ ಕೊಟ್ಟಿದ್ದಾನೆ, ಇದು ನಾನು ಎಲ್ಲರಿಗೇನು ಹಂಚಬೇಕು ಅಂಬೋ ಒಂದು ದಾನ. ದೇವರು ಕೊಟ್ಟಿದ್ದನ್ನ ದೇವರು ಇನ್ನೊಬ್ರಿಗೆ, ಇನ್ನೊಬ್ಬರನ್ನು ದೇವರಿದಾನ ತಿಳ್ಕೊಂಡು ಮಾಡೋದು. ಸೊ ಇದು ನಾಲ್ಕು ಪೂರ್ಣ ಪ್ರಮಾಣದಲ್ಲಿ ಆ ಕಾಲದಲ್ಲಿ ಇತ್ತಂತ, ಕಂಪ್ಲೀಟ್ ಆಗಿತ್ತಂತ ಕೃತಯುಗದಲ್ಲಿ. ಮತ್ತು ಏನು ಇಲ್ಲಿ ಈ ಕೃತಯುಗ ಜನ ಹೇಗಿದ್ರು ಬೇಸಿಕಲಿ, ಆ ಯುಗದಲ್ಲಿ ಈ ವಾಸುದೇವ ಹೇಗೆ ತನ್ನ ಕರ್ಮಗಳನ್ನ ಮಾಡಿದ, ಧರ್ಮಗಳನ್ನ ಹೇಗೆ ನಿಯಮನ ಮಾಡಿದ ಅಂದ್ರೆ, ಆವಾಗ ವೇದಗಳು ಒಂದೇ ವೇದ ಅಂತ ಹೇಳ್ತಾರೆ. ಒಂದೇ ವೇದ ಅಂದ್ರೆ ತಾತ್ಪರ್ಯ ಏನು ಅಂದ್ರೆ ಮೂಲ ವೇದ ಅಂತ ಇತ್ತು ಅಂತ ಹೇಳ್ತಾರೆ. ಮೂಲ ವೇದ ಅಂದ್ರೆ ದೇರ್ ವೇರ್ ನೋ ಡಿವಿಷನ್ಸ್, ಹಾಗೆಲ್ಲ ಇಲ್ಲ. ಪೂರ್ತಿ ಪೀಪಲ್ ಹ್ಯಾಡ್ ವೆರಿ ಕ್ರಿಸ್ಟಲ್ ಕ್ಲಿಯರ್ ಪೀಪಲ್ ಅಂದ್ರೆ ಅಗೇನ್ ಸಜ್ಜನರು ಅಂತ ಹೇಳೋದು. ಅಲ್ಲಿ ಇರುವಂತ ಸಜ್ಜನರಿಗೆ ಇವಾಗ ವೇದ ತೆಗೆದು ಓದಿದ್ರೆ ಅವರಿಗೆ ಎಲ್ಲಾ ಕಡೆನೂ ಅದು ವಿಷ್ಣುವನ್ನೇ ಹೇಳತ್ತಂತ ಚೆನ್ನಾಗಿ ಗೊತ್ತಂತೆ. ಯಾವ ಒಂದು ಪೂಜೆ ಮಾಡಿದ್ರು ಆವಾಗ ಆ ಕಾಲದಲ್ಲಿ ಯಜ್ಞಯಾಗಗಳು ಅಷ್ಟು, ಒಂದು ಅಗ್ನಿಮುಖ ಯಜ್ಞಯಾಗಲು ಅಷ್ಟು ಇದ್ದಿಲ್ಲ ಕೃತಯುಗದಲ್ಲಿ. ನಿಂತ ತಪಸ್ ಮಾಡೋದು ಆ ತರಾನೇ ಇತ್ತು ಅವರು. ಬಿಕಾಸ್ ವೇದಗಳನ್ನ ಓದೋವಾಗಲೇ ಅವ್ರಿಗೆ ಆ ವಿಷ್ಣು ಸರ್ವೋತ್ತಮ ಅಂಬೋ ಯಥಾರ್ಥ ಜ್ಞಾನ ಬರ್ತಾ ಇತ್ತಂತೆ. ಯಥಾರ್ಥ ಜ್ಞಾನ ಇತ್ತು, ಎಲ್ಲರೂ ಅವನ ಅಧೀನ ಅಂಬೋ ಚಿಂತನೆ ಇತ್ತಂತೆ. ಮತ್ತು ಈ ವಿಷ್ಣು ಸರ್ವೋತ್ತಮ ಅಂತ ಸರಿಯಾಗಿ ತಿಳ್ಕೋಬೇಕಂದ್ರೆ ಈ ತಾರತಮ್ಯ ಜ್ಞಾನ ಚೆಂದಾಗಿತ್ತಂತ ಅವರಿಗೆ. ಸೊ ಇದು ವಿಶೇಷವಾದ ಈ ಒಂದು ಯುಗದಲ್ಲಿ ವಿಶೇಷವಾದ ಧರ್ಮ ಏನು ಅಂದ್ರೆ, ಇದೇ ವಿಶೇಷವಾದ ಧರ್ಮ ಅಂದ್ರೆ ವಿಷ್ಣುವನ್ನೇ ಆರಾಧನೆ ಮಾಡೋದು, ವಿಷ್ಣುವನ್ನ ಹೇಳುವಂತ ವೇದಗಳು. ವೇದಗಳು ಒಂದ್, ಮೂಲ ವೇದ ಒಂದೇ ಇತ್ತು ಅಂದ್ರೆ ಎಲ್ಲ ಯಾವ ರೀತಿಯಿಂದ ಅದನ್ನು ನೋಡಿದ್ರು ಅವರಿಗೆ ಒಂದೇ ಅರ್ಥನೇ ಹೊಳೆಯಿತು, ಎಲ್ಲ ವಿಷ್ಣು ಪರನೇ, ಹಾಗೆ ಹೊಳೆಯಿತಂತ. ಸೊ ಆ ಕಾಲದಲ್ಲಿ ಹಾಗೇ ಇತ್ತು. ಸೊ ಅದು ಕೃತಯುಗ. ಈ ಕೃತಯುಗದ ಡ್ಯೂರೇಷನ್ ಹೇಳುವಾಗಿ ಹೇಳ್ತಾರೆ, ಇದು ಇದು ಹೇಗೆ ಅಂದ್ರೆ ಇದು ಕಲಿಯುಗದಿಂದ ಶುರು ಮಾಡಿದ್ರೆ ಈಸಿಯರ್ ಆಗದಂತ. 432,000 ಇಯರ್ಸ್ ಕಲಿಯುಗಕ್ಕೆ, 432,000 ಇಯರ್ಸ್ ಕಲಿಯುಗ ಅಂತ ನೀವು ತಕೊಂಡ್ರೆ ಅದಕ್ಕೆ 2 ಪಟ್ಟು ದ್ವಾಪರ, 3 ಪಟ್ಟು ತ್ರೇತಾಯುಗ, 4 ಪಟ್ಟು ಕೃತಯುಗ ಆಗತ್ತೆ. ಸೊ ಕೃತಯುಗ ಬಂದಾಗ ನಿಮ್ಗೆ ಇಟ್ ಕಮ್ಸ್ ಅಬೌಟ್ ಏನಾಗತ್ತೆ ಅಂದ್ರೆ 1728,000 4 ಮಲ್ಟಿಪ್ಲೈ ಮಾಡಿದ್ರೆ ಅಷ್ಟಾಗತ್ತೆ. ಅಷ್ಟೊಂದು ದೀರ್ಘ ಕಾಲ ಇತ್ತಂತೆ. ಸೊ ಇಲ್ಲಿ ಆ ಕಾಲದಲ್ಲಿ ದೇರ್ ಆರ್ ನೋ ಇದೆ ಪುಣ್ಯ ಧರ್ಮಗಳು ಸರಿಯಾದ ತಿಳುವಳಿಕೆನೆ ಇತ್ತು. ಸೊ ಪುಣ್ಯ ಅಂಬೋದು ಬಿಕಾಸ್ ಈ ತಿಳುವಳಿಕೆಯಿಂದ ಅವ್ರು ಮಾಡ್ತಾ ಇದ್ರು. ಸೊ ಅವ್ರದ್ದು ಪುಣ್ಯ ಪ್ರಾಚುರ್ಯ ಇತ್ತು ಮಾಡೋ ಎಲ್ಲ ಬಿಕಾಸ್ ಜ್ಞಾನ ಸರಿಯಾಗಿತ್ತು. ಈ ಸಜ್ಜನರು ತಗೊಳ್ಳಿ, ಸಜ್ಜನರ ಬಗ್ಗೆನೆ ಮಾತಾಡ್ತಾ ಇರೋದು. ಈ ಸಜ್ಜನರಲ್ಲಿ ಹೇಳಿದಂತೆ ಈ ಸಜ್ಜನರಲ್ಲಿ ಈ ಸಂಪತ್ತು ಜಾಸ್ತಿ ಇತ್ತು. ದೈತ್ಯದ ಪ್ರಭಾವಕ್ಕೆ ಒಳಗಾಗ್ತಾ ಇದ್ದಿಲ್ಲ, ದೇವತೆಗಳ ಪ್ರಭಾವನೆ ಜಾಸ್ತಿಯಾಗಿತ್ತು. ಸೊ ಆ ಒಳ್ಳೆ ಪ್ರಭಾವದಿಂದ ಚೆಂದಾಗಿ ವೇದವನ್ನ ಅರ್ಥ ಮಾಡಿಕೊಂಡು ಚೆಂದಾಗಿ ಕರ್ಮಗಳು ಮಾಡ್ತಾ ಇದ್ರು. ಸೊ ಎಲ್ಲಾ ಕರ್ಮದಿಂದ ಪುಣ್ಯನೇ ಜಾಸ್ತಿ ಇತ್ತು. ಅಂದ್ರೆ ಪಾಪ ಇಲ್ಲ ಅಂತ ಅರ್ಥ ಇಲ್ಲ, ಪುಣ್ಯ ಪ್ರಾಚುರ್ಯ. ಸಪೋಸ್ ಜನರಲ್ಲಿ ಇದಕ್ಕೆ ಏನ್ ತಗೊಳ್ತಾರೆ ಅಂದ್ರೆ 40 ಪಾರ್ಟ್ಸ್ ಅಂತ ತಗೊಳ್ತಾರೆ, 4 ಯುಗ ಅಂತ ತಗೊಂಡು 40 ಪಾರ್ಟ್ಸ್ ಅಂತ ಸುಮ್ಮನೆ ಮಾಡ್ಕೊಳ್ತಾರೆ ಒಂದು ಲಕ್ಷಕ್ಕೆ. ಸೊ 40 ಪಾರ್ಟ್ಸ್ ಅವ್ರ ಪುಣ್ಯವೇ ಜಾಸ್ತಿ ಇತ್ತು, 40 ಪಾರ್ಟ್ಸ್ ಪುಣ್ಯ ಅಂತ. ಪಾಪ ಅಂದ್ರ ಒಂದು ಅಂತ ಸುಮ್ಮನೆ ಕೊಡ್ತಾರೆ, ಅಂದ್ರೆ ಪಾಪನೇ ಇಲ್ಲ ಅಂತ ಹೇಳಕ ಇಲ್ಲ, ಏನೋ ಒಂದು ಸುಮ್ಮನೆ ಒಂದು ಮೀನ್ಸ್ ಇಟ್ಸ್ ಆಲ್ಮೋಸ್ಟ್ ನಿಲ್. ಸೊ 40 ಮಾಡಿ ಒಂದು ಮಾಡಿದ್ರೆ ಇಟ್ಸ್ ಆಲ್ಮೋಸ್ಟ್ ನಿಲ್ ಅಂತ ಹೇಳಕ್ಕಿಲ್ಲ. 40 ಅಂದ್ರೆ ಇಟ್ ವಿಲ್ ಬಿ ಅರೌಂಡ್ 38-40 ಅಲ್ಲಿ ಬರೋದು. ಪಾಪ ಏನಾದ್ರು ಒಂದು ಚೂರ್ ಇದ್ದೇ ಇರತ್ತೆ. ಸೊ ಒನ್, ಯಾಕಂದ್ರೆ ದೈತ್ಯರು ಆ ಕಾಲದಲ್ಲಿ ಇದ್ರಲ್ಲ. ಸೊ ಹೀಗೆ ಇಟ್ಕೊಂಡ್ರು ಅವ್ರ ಜನಗಳನ್ನ ಹೇಳುವಾಗ ಅವ್ರಿಗೆ ದ ಲೈಫ್ ಟೈಮ್ ಈ ತರ ಅವ್ರಿಗೆ ಸಾಧನೆ ಮಾಡುವಂತ ಕಾಲ ಇದೆಲ್ಲ, ಆ ಕಾಲನು ಲೈಫ್ ಸ್ಪ್ಯಾನ್ ವಾಸ್ ಅಬೌಟ್ ಸುಮಾರಾಗಿ ಇದು 120 ಇಯರ್ಸ್ ಈ ಕಲಿಯುಗ ಮ್ಯಾಕ್ಸಿಮಮ್ ಅಂತ ತಕೊಂಡ್ರೆ ಅಲ್ಲಿ 100,000 ವರ್ಷ ಬದುಕ್ತಾ ಇದ್ರಂತ. ದೀರ್ಘಕಾಲ ಅಂದ್ರೆ ಬದುಕೋದು ಅಂಬೋದು ಇಲ್ಲಿ ಇಯರ್ಸ್ ಲಿ ಹೇಳೋದಲ್ಲ, ದೇ ಟೆಲ್ ಬೇಸ್ಡ್ ಆನ್ ದ ಶ್ವಾಸವನ್ನ ಹೇಗೆ ಬೈ ಅಡ್ಜಸ್ಟಿಂಗ್ ದಟ್, ಯಾಕಂದ್ರೆ ತಪಸ್ಸು ಅದೆಲ್ಲ ಮಾಡ್ತಾ ಇದ್ರು ಅದಕ್ಕೆ ತಕ್ಕಂಗೆ ದೇ ವರ್ ಏಬಲ್ ಟು ಡೂ ದಟ್ ಅಂತ. ಸೊ ಹಾಗೆ ಈ ಒಂದು ಕಾಲವನ್ನ ಹೇಳ್ತಾರೆ. ಇಲ್ಲಿ ಹೇಳುವಾಗ ಅವರಿಗೆ ಶಕ್ತಿ ಎಲ್ಲಿಂದ ಬಂತು, ಅಷ್ಟೊಂದು ದೀರ್ಘ ಶಕ್ತಿ ಬಂತು ಅಂದ್ರೆ ಅವ್ರಿಗೆ ಅಸ್ಥಿಗತ ಪ್ರಾಣ ಅಂತ ಹೇಳ್ತಾರೆ. ಅವ್ರು ಊಟನೇ ನಾವು ದಿನಾಗ್ಲೂ ಊಟ ಮಾಡ್ಬೇಕು ಬದುಕಬೇಕಂದ್ರೆ, ಅಟ್ಲೀಸ್ಟ್ ಒಂದು 4 ದಿವಸಕ್ಕೆ ಒಂದ್ ದಿವಸನಾರು ಊಟ ಮಾಡ್ಬೇಕು, ಅಟ್ಲೀಸ್ಟ್ ಸಾಲಿಡ್ಸ್ ಊಟ ಮಾಡ್ಬೇಕು ನಾವು, ದಿನಾಗ್ಲೂ ನಾವು ನೀರ್ನಾರು ಕುಡಿಬೇಕು. ಅವ್ರಿಗೆ ಹೇಗೆ ಅಂದ್ರೆ ನಮ್ಗೆಲ್ಲ ಹೇಳ್ತಾರೆ ಅನ್ನವನ್ನ ಅವಲಂಬಿಸಿ ಇರೋರು ಕಲಿಯುಗ ಜನ. ಈ ಜನಕ್ಕೆ ಅಸ್ಥಿಗತ ಪ್ರಾಣ ಅಂತ ಹೇಳ್ತಾರೆ. ಅವ್ರ ಅಸ್ಥಿಗಳಲ್ಲೇ ಅಷ್ಟು ಶಕ್ತಿ ಇತ್ತಂತೆ, ದೆ ನ್ಯೂ ಇಟ್. ಅಸ್ಥಿಯಿಂದ ಶಕ್ತಿ ತಕೊಳ್ಳೋ ಸಾಮರ್ಥ್ಯ ಅವ್ರಿಗೆ ಇತ್ತಂತೆ. ಸೊ ಅಸ್ಥಿಗತ ಪ್ರಾಣ ಅಂತ ಅವ್ರಿಗೆ ಹೇಳ್ತಾರೆ. ಸೊ ಅದರ್ ಲೈಫ್ ಸ್ಟೈಲ್ಸ್ ಎಲ್ಲಾನು ಹೇಳ್ತಾರೆ, ಅದು ಶಾಸ್ತ್ರದಲ್ಲಿ ಉಳಿದ ಗ್ರಂಥಗಳಲ್ಲಿ ಬಂದಿದೆ ಮತ್ತು ಶಾಸ್ತ್ರದಲ್ಲಿ ಅಷ್ಟು ಸ್ಪಷ್ಟವಾಗಿ ಬಂದಿಲ್ಲ. ಉಳಿದ ಡೀಟೇಲ್ಸ್ ಏನ್ ಹೇಳ್ತಾರೆ ಅಂದ್ರೆ ಆ ಕಾಲದಲ್ಲಿ ಬಳಸಿದ್ದ ಎಲ್ಲಾ ಬಂಗಾರವನ್ನೇ ಪಾತ್ರೆಗಳು ಅಡಿಗೆ ಮಾಡ್ಲಕ್ಕೆಲ್ಲ ಬಂಗಾರವನ್ನೇ ಅದಕ್ಕೆ ಹಾಗೆ ಗೊತ್ತಿಲ್ಲ ಬಳಸ್ತಾ ಇದ್ರು, ಮತ್ತು ಮುತ್ತು ರತ್ನಗಳನ್ನೇ ಇಟ್ಟುಕೊಂಡಿದ್ರು ಹಾಗೆಲ್ಲ ಹೇಳ್ತಾರೆ. ಮತ್ತು ದೇರ್ ಹೈಟ್ ವಾಸ್ ದೇ ಆರ್ ವೆರಿ ಟಾಲ್, ತುಂಬಾ ಒಂದು 28 ಹಸ್ತಗಳು, ಒಂದು ಹಸ್ತಗಳು ಅಂದ್ರೆ ಅವ್ರ ಹಸ್ತದಲ್ಲಿ ಅವ್ರ ಕೈ ಮೆಷರ್ಮೆಂಟ್ಲಿ ಫುಟ್ ಅಂತ ಹೇಳ್ತೀವಿ ಈ ಕಾಲದಲ್ಲಿ, ಆ ಕಾಲದಲ್ಲಿ ಅವ್ರ ಫುಟ್ ಅಂದ್ರೆ ಅದಕ್ಕೆ ಪ್ರಪೋರ್ಷನೇಟ್ ಅದು ದಿಸ್ ಡಿಫ್ರೆಂಟ್ ಆಗುತ್ತೆ. ಸೊ ದ ಮೆಷರ್ಮೆಂಟ್ ವೇರೀಸ್, ಇಟ್ ಇಸ್ ರಿಲೇಟಿವ್ ಆಗ್ಬಿಡತ್ತೆ, ಅದನ್ನ ಹೇಳ್ತಾರೆ. ಇದು ಬಂದು ಆ ಒಂದು ಕೃತಯುಗದಲ್ಲಿ ಇರುವಂತ ಜನರು ಅವರು ಮಾಡಿದ್ದ ಧರ್ಮಗಳು ಹೇಳ್ತಾರೆ. ಅವ್ರಿಗೆ ಇಂದ್ರಿಯ ನಿಗ್ರಹ ಕಂಪ್ಲೀಟ್ ಆಗಿತ್ತಂತ. ಆಮೇಲೆ ಇಂದ್ರಿಯ ನಿಗ್ರಹ ಇತ್ತು, ಫಲಕಾಮನೆ ಇದ್ದಿಲ್ಲ, ಪೂಜೆ ಮಾಡೋದು ಭಗವಂತನ ಪ್ರೀತಿಗೆ. ಇದು ಆಚಾರ್ಯರು ಹೇಳಿದ್ದಾರೆ 2ನೇ ಸ್ಕಂದದಲ್ಲಿ, 2ನೇ ಭಾಗ ಭಗವದ್ಗೀತೆ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಅಲ್ಲಿ ಭಗವಂತನ ಪ್ರೀತಿ ಎನ್ನೇ ಬಯಸಿ ಕರ್ಮ ಮಾಡ್ತಾ ಇದ್ರು, ಅನ್ಯ ದೇವತ ಆರಾಧನೆ ಎಂಬುದೇ ಇಲ್ಲ. ಬಿಕಾಸ್ ಯಾಕೆ ಇಲ್ಲ ಅಂದ್ರೆ ಅವ್ರಿಗೆ ಎಲ್ಲವೂ ವೇದ ಓದಿದ್ದಾಗ ವಿಷ್ಣುವೇ ಕಾಣಿಸ್ತಾ ಇತ್ತು, ಕೋಸ್ಕರ ಅವ್ರಿಗೆ ಅನ್ಯ ದೇವ ಆರಾಧನೆ ಎಂಬುದೇ ಅವ್ರಿಗೆ ಇದ್ದಿಲ್ಲ ಅಂತ ಆ ಕಾಲದಲ್ಲಿ. ಆಮೇಲೆ ನೆಕ್ಸ್ಟ್ ಬಂದಾಗ ಕೃತಯುಗ, ಇದೇ ಕೃತಯುಗ ಧರ್ಮ ಅಂತ ಹೇಳ್ತಾರೆ. ಶಮ ದಮ ಅದೆಲ್ಲ ಸಂಪತ್ತುಗಳೆಲ್ಲ ಇತ್ತಂತೆ. ಆಮೇಲೆ ತಪಸ್ಸು, ಶೌಚ ಮುಂತಾದೆಲ್ಲ ತುಂಬಾ ಇತ್ತಂತೆ ಅವರಿಗೆ. ತಪಸ್ಸು, ಶೌಚ, ದಯಾ, ಸತ್ಯ ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಆ ಯುಗದಲ್ಲಿ ಇತ್ತು. ಮತ್ತು ತ್ರೇತಾಯುಗಕ್ಕೆ ಬರ್ತಾರೆ. ತ್ರೇತಾಯುಗದಲ್ಲಿ ಬರುವಂತದ್ದು ಅಲ್ಲಿ ಬಣ್ಣ ಏನು ಅಂದ್ರೆ ಕೆಂಪು ಬಣ್ಣ. ಪರಶುರಾಮ, ಆ ಸೂರ್ಯಾಂತರ್ಗತ ಪರಶುರಾಮ ಬೇಕಾದ್ರೆ ತಕೊಳ್ಳಿ, ಆ ಒಂದು ಪರಶುರಾಮನನ್ನ ವಿಶೇಷವಾಗಿ ಸ್ಮರಣೆ ಮಾಡ್ತಾ ಇದ್ರು. ಮತ್ತು ಕೆಂಪು, ಇಲ್ಲಿ ಭಗವಂತನ ಬಣ್ಣ ಕೊಡ್ತಾರೆ. ಭಗವಂತನ ಬಣ್ಣ ಅಂದ್ರೆ ಏನು ಅಂದ್ರೆ ಅಪ್ರಾಕೃತವಾದವನು. ಆ ಕೆಂಪು ಬಣ್ಣ ಅಂದ್ರೆ ಆ ಒಂದು ಕರ್ಪ ಪ್ರಚುರ, ಅಲ್ಲಿ ಸತ್ವ ಅಂದ್ರೆ ಜ್ಞಾನ, ತಪಸ್ಸು ಅಲ್ಲಿ, ಅದಕ್ಕೆ ತಪಸ್ಸು ಪ್ರಾಚುರ್ಯವಾಗಿತ್ತು. ತಪಸ್ಸು ಅಂದ್ರೆ ಆಲೋಚನೆ, ಚಿಂತನೆ, ಹಾಗೆ ಪ್ರಾಚುರ್ಯವಾಗಿ ಅವರಿಗೆ ಇತ್ತು. ಅದಕ್ಕೆ ತಕ್ಕಂಗೆ ಕರ್ಮಗಳು ಸ್ವಚ್ಛವಾಗಿತ್ತು, ಯಾಕಂದ್ರೆ ಎಲ್ಲಾ ಕರ್ಮಗಳು ಭಗವಂತ ಪ್ರೀತಿಗಾಗಿ. ಇಲ್ಲಿ ನೆಕ್ಸ್ಟ್ ಬಂದಾಗ, ತ್ರೇತಾಯುಗ ಬಂದಾಗ ಏನಾಯ್ತು ಅಂದ್ರೆ ಈ ಹೋಮ, ಅಗ್ನಿಮುಖ ಆರಾಧನೆ, ಅದು ಪುರೂರವ ಶುರು ಮಾಡ್ತಾನಂತ ಭಾಗವತದಲ್ಲಿ ಬರುತ್ತೆ. ಪುರೂರವ ಊರ್ವಶಿ, ಊರ್ವಶಿ ಹೋದ ಮೇಲೆ ತುಂಬಾ ಬೇಜಾರಾಗತ್ತೆ. ಸೊ ಅಗ್ನಿ ಯಾವಾಗ ಸಿಕ್ಕತ್ತೆ, ಜಸ್ಟ್ ನೆಕ್ಸ್ಟ್ ಯುಗ ಪ್ರವರ್ತಕನಾಗ್ತಾನೆ. ಅಲ್ಲಿ ಬಂದು ಮೂರು ಅಗ್ನಿಗಳನ್ನ ಇಟ್ಟುಕೊಂಡು ಅಗ್ನಿಮುಖವಾಗಿ ಪೂಜೆಗಳು, ಅಗ್ನಿಮುಖವಾಗಿ ಪೂಜೆಗಳು ಬಂದಾಗೆ ಆ ವೇದಗಳು ಆ ಒಂದು ಮೂಲ ವೇದವಾಗಿತ್ತು. ಆ ಮೂಲ ವೇದಗಳು ಮೂರು ಕವಲಾಯಿತು ಅಂತ ಹೇಳ್ತಾರೆ. ಆ ಋಗ್, ಯಜು, ಸಾಮ, ಮೂರು ಕವಲಾಯಿತು ಅಂತದ. ಅದು ಮೂರು ಕವಲಾಗಿ ಏನಾಯ್ತು ಅಂದ್ರೆ ಅದಕ್ಕೆ ಕೆಲವರಿಗೆ ಆ ಒಂದು ವೇದದ ಒಂದು ಸೂಪರ್ಫಿಷಿಯಲ್ ಮೀನಿಂಗ್ ಅರ್ಥ ಆಯ್ತು. ಒಳಗಿನ ಮೀನಿಂಗ್, ಈವನ್ ಸಜ್ಜನರಿಗೆ ಒಳಗಿನ ಮೀನಿಂಗ್ ಅಷ್ಟು ಅರ್ಥ ಆಗೋದು ಕಷ್ಟವಾಯ್ತಂತೆ. ಸೊ ಎಲ್ಲಾ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ರಂತೆ. ಅಂದ್ರೆ ಎಲ್ಲಾ ದೇವತೆಗಳನ್ನು, ಇವರು ಸೂರ್ಯ ಸರ್ವೋತ್ತಮ, ಗಣೇಶ ಸರ್ವ, ಈ ಸ್ವಲ್ಪ ಈ ಒಂದು ತ್ರೈವಿಧ್ಯ ಅಂತಾರ, ತ್ರೈವಿಧ್ಯ ಜ್ಞಾನ ಅಂದ್ರೆ ಎಲ್ಲರಿಗೇನು ಕೊಡೋದು, ಕೊನೆಯಲ್ಲಿ ಕೃಷ್ಣಾರ್ಪಣ ಅಂತ ಹೇಳೋದು, ಕೊನೆಯಲ್ಲಿ ಎಲ್ಲ ನಾರಾಯಣ ಅಂತ ಹೇಳೋದು. ಸೊ ಈ ಸ್ವಲ್ಪ ಕನ್ಫ್ಯೂಸ್ ನಾಲೆಜ್ ಈ ಯುಗದಲ್ಲಿ ಸ್ವಲ್ಪ ಇತ್ತಂತೆ. ಸೊ ಇದು ತ್ರೇತಾಯುಗ. ಆ ಯುಗಕ್ಕೆ ತಕ್ಕಂಗೆ ಧರ್ಮ ಪ್ರವರ್ತನ ಆಯಿತು. ಆಮೇಲೆ ಇಲ್ಲಿನೂ ಹಾಗೆ ಹೇಳ್ತಾರೆ, ಒಂದೊಂದಕ್ಕೆ ಪುಣ್ಯ ಪಾಪ ಹೇಳುವಾಗ ಅಲ್ಲಿ ಕಂಪ್ಲೀಟ್ 40 ಅಂತ ಹೇಳಿದಾರಲ್ಲ, ಇಲ್ಲಿ ಕಮ್ಮಿ ಆಯಿತು. ಇಲ್ಲಿ ಪ್ರಾಚುರ್ಯ, ಪುಣ್ಯನೇ ಪ್ರಾಚುರ್ಯ. ಇಲ್ಲಿನು ಫಸ್ಟ್ ಕೃತಯುಗದಲ್ಲಿ ಪುಣ್ಯ ಪ್ರಾಚುರ್ಯ, ತ್ರೇತಾಯುಗದಲ್ಲಿನೂ ಪುಣ್ಯ ಪ್ರಾಚುರ್ಯ ಇತ್ತು. ಬಟ್ ಪುಣ್ಯ, ಒಳ್ಳೆ ಕರ್ಮಗಳು, ಧರ್ಮ ಪ್ರಾಚುರ್ಯವಾಗಿತ್ತು. ಬಟ್ ಸ್ಟಿಲ್ ಇಟ್ ಈಸ್ ಕಂಪೇರ್ಡ್ ಟು ಕೃತಯುಗ ಕಮ್ಮಿ ಆಯ್ತು. ಅಲ್ಲಿ 40 ಇತ್ತು ಕಂಪ್ಲೀಟ್ ಫುಲ್ ಮಾರ್ಕ್ಸ್, ಇಲ್ಲಿ ಬಂದು 30, ಉಳಿದದ್ದು 10 ಪಾಪದು ಇತ್ತು. ಯಾಕೆಂದ್ರೆ ಸರಿಯಾದ ಜ್ಞಾನ, ಭಗವಂತನ ಬಗ್ಗೆ ಸರಿಯಾದ ಜ್ಞಾನ ಹೋಯ್ತು. ಎಲ್ಲರಿಗೇನು ಆಹುತಿ ಕೊಡೋದು, ಎಲ್ಲರಿಗೇನು ಆಹುತಿ ಕೊಡೋದು ಅಂದ್ರೆ ಸರ್ವೋತ್ಮತ್ತೇನ ಆಹುತಿ ಕೊಡೋದು. ಸೂರ್ಯನೂ ಸರ್ವೋತ್ತಮ, ಗಣಪತಿ ಸರ್ವೋತ್ತಮ, ಆ ಥಾಟ್ಸ್ ಮೆಲ್ಲ ಮೆಲ್ಲ ಬರ್ಲಕ್ಕಾಯ್ತು. ಮೆಲ್ಲ ಮೆಲ್ಲ ಬರೋದು, ಕೊನೆಯಲ್ಲಿ ಅವ್ರು ಮಾಡೋವಾಗ ಕೃಷ್ಣಾರ್ಪಣ ಅಂತ ಕೃಷ್ಣನಿಗೆ ಕೊಡೋದು. ಅದಕ್ಕೆ ತ್ರೈವಿದ್ಯ ಅಂತ, ತ್ರೈವಿದ್ಯರು ಅಂತ ಹೇಳ್ತಾರೆ. ಕೊನೆಯಲ್ಲಿ ಎಲ್ಲಾ ದೇವತೆಗಳು ಮಾಡಿಬಿಟ್ಟು ಕೊನೆಯಲ್ಲಿ ಕೃಷ್ಣ ಎಲ್ಲ ನಿನಗೆ, ಎಲ್ಲ ನೀನೆ, ಹೀಗೆ ಹೇಳೋದು. ಸೊ ಸ್ವಲ್ಪ ಕನ್ಫ್ಯೂಸ್ ನಾಲೆಡ್ಜ್ ಇತ್ತು. ಸೊ ಇದು ತ್ರೇತಾಯುಗ ಆಯ್ತು. ತ್ರೇತಾಯುಗ ಆದ ಮೇಲೆ ತ್ರೇತಾಯುಗದ ಡ್ಯುರೇಷನ್ ಬಂದು 3 times ಹೇಳಿದೆ. 3 times ಅಂದ್ರೆ 1296,000 years, 432 ಅಂತ 3 times ಮಾಡ್ಕೊಳ್ಳಿ. ಇದು ಆದಮೇಲೆ ತ್ರೇತಾಯುಗ. ತ್ರೇತಾಯುಗ ಆದಮೇಲೆ ನೆಕ್ಸ್ಟ್ ಬರೋದು ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಏನು ಅಂದ್ರೆ ಜನರಲ್ಲಿ 50-50 ಅಂದ್ರೆ ದೇವತೆಗಳು ಸಂಪತ್ತು, ಅವರಲ್ಲಿ ಇರುವಂತಹ ಸಂಪತ್ತುಗಳು ಅಂದ್ರೆ ಜ್ಞಾನ, ಅಜ್ಞಾನ, ಜ್ಞಾನ ಮುಂತಾದ ಒಳ್ಳೆ ಸಂಪತ್ತು, ಅಜ್ಞಾನ ಮುಂತಾದ ದುಷ್ಟತೆ, ದೈತ್ಯರ ಸಂಪತ್ತು, ದೇವತೆಗಳ ಸಂಪತ್ತು, ದೈತ್ಯರ ಸಂಪತ್ತು, ಇದು ತಕೊಂಡ್ರೆ ಏನಾಗತ್ತಂದ್ರೆ 50-50 ಅದು ಇದು ಸರಿಯಾಗಿ ಸಮವಾಗಿ ಇತ್ತಂತೆ. ಅದಕ್ಕೆ ದ್ವಾಪರ ಯುಗದಲ್ಲಿ ಬಂದಂತ ಒಂದು ಕೌರವ ಪಾಂಡವರು ಜಗಳ ಅದೆಲ್ಲ ಅಲ್ಲಿ ತುಂಬಾ ಬರುತ್ತೆ ನಮ್ಗೆ. ಸೊ ದ್ವಾಪರದಲ್ಲಿ 50-50 ಇತ್ತು ಆ ಸಂಪತ್ತು. ಸೊ ಆದ ಕಾರಣದಿಂದ ಈ ದ್ವಾಪರ ಯುಗಕ್ಕೆ ಬಂದಾಗ ಈ ಮೂರು ಕವಲಾಗಿ ವೇದಗಳಿತ್ತಲ್ಲ, ಅದು ಜೊತೆಯಲ್ಲಿ 4ನೇದು ಅಥರ್ವ ಮತ್ತು ಪಂಚರಾತ್ರ, ಈ ತರ ಒಂದು 5 ಇಟ್ಟುಕೊಂಡು ಪೂಜೆ ಮಾಡ್ತಾ ಇದ್ರು, ಹೋಮಗಳು ಮಾಡ್ತಾ ಇದ್ರು. ಒಳಗಿನ ಅರ್ಥ ಗೊತ್ತಿಲ್ಲಂಗೆ ಆ ಪಂಚಮುಖ ಆರಾಧನೆ ಅಂದ್ರೆ ಇದಕ್ಕೆ ಹೇಳಿದ ಪಂಚಾಯತನ ಪೂಜೆ ಅಂತ ಹೇಳ್ತಾರೆ. ಪಂಚಾಯತನ ಪೂಜೆ ಅಂತ ಎಲ್ಲರನ್ನ ಸಮವಾಗಿ ಇತ್ತು. ಸೂರ್ಯನೂ ಸಮ, ಸೂರ್ಯ, ವಿಷ್ಣು, ಗಣಪತಿ ಎಲ್ಲವನ್ನು, ಶಿವ, ಗಣಪತಿ, ದುರ್ಗಾ, ಗಣಪತಿ, ಸೂರ್ಯ, ವಿಷ್ಣು, ಶಿವ, ಪಂಚ, ಪಂಚಾಯತನ ಪೂಜೆ ಅಂತ ಇದು ಇಟ್ ಸ್ಟಾರ್ಟೆಡ್ ಕಮಿಂಗ್ ಇನ್ ದ್ವಾಪರ ಯುಗದಿಂದ ಶುರು ಆಯ್ತು ಅಂತ ಹೇಳ್ತಾರೆ. ಆ ಜೊತೆಯಲ್ಲಿ ಈ ಒಂದು ತಂತ್ರ ಆಗಮಗಳು ಅಂತ ಹೇಳ್ತಾರೆ. ತಂತ್ರ ಅಂದ್ರೆ ಯಾವ್ದು ಒಳ್ಳೆ ತಂತ್ರ ಅಲ್ಲ, ತಂತ್ರ ಅಂದ್ರೆ ಈ ಒಂದು ದುಷ್ಟ ವಾಮಾಚಾರ ಈ ತರ ಒಂದು ದುಷ್ಟ ದೇವತೆಗಳನ್ನ ದುಷ್ಟ ದೈತ್ಯರು ದೇವತೆಗಳೆಲ್ಲ ದುಷ್ಟ ದೈತ್ಯರನ್ನ ಒಲಿಸಿಕೊಳ್ಳೋದು ಆ ಈ ತರ ಎಲ್ಲ ಮಾಡೋದು ಇದೆಲ್ಲ ದ್ವಾಪರ ಯುಗದಲ್ಲಿ ಶುರು ಆಯ್ತು. ಸೊ 50-50 ಅದಾಗತ್ತೆ. ಅದಾದ ಮೇಲೆ ಕಲಿಯುಗಕ್ಕೆ ಬಂದಾಗ ಹೇಳ್ತಾರೆ ಕಲಿಯುಗದಲ್ಲಿ ಎಲ್ಲವೂ ನಷ್ಟ ಆಯ್ತು ಅಂತ ಹೇಳ್ತಾರೆ. ಕಲಿಯುಗ ಜನಗಳಿಗೆ ತುಂಬಾ ಎಲ್ಲ ಹೋಯ್ತು ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಏನೂ ಇರಲ್ಲ, ಒಂದು ಸರಿಯಾದ ಜ್ಞಾನ ಇಲ್ಲ. ಇಲ್ಲಿ ಬಂದು ಕಂಪ್ಲೀಟ್ ಉಲ್ಟಾ, ಅದು ಕೃತಯುಗಕ್ಕೆ ಹೇಳಿದ್ದಕ್ಕೆ ಕಂಪ್ಲೀಟ್ ಉಲ್ಟಾ ಕಲಿಯುಗದಲ್ಲಿ ಹೇಳ್ತಾರೆ. ಇಲ್ಲಿ ಪುಣ್ಯ ಅಂಬೋದು ಒಳ್ಳೆ ಜ್ಞಾನ ಅಂದ್ರೆ ಭೇದ ಜ್ಞಾನ ಅಂಬೋದು ವೆರಿ ರೇರ್, ಆಲ್ಮೋಸ್ಟ್ ನಿಲ್ ಆರ್ ಯು ಮೇಕ್ ಇಟ್ ಒನ್. ರಾಂಗ್ ನಾಲೆಜ್ ಅಭೇದದ ಜ್ಞಾನ ಅದೇ ಜಾಸ್ತಿ, ಅಜ್ಞಾನನೇ ಜಾಸ್ತಿ ಇರತ್ತಂತೆ. ಸೊ ಹೀಗೆ ಯಾಕೆಂದ್ರೆ ಕಲಿ ಆ ಕಾಲದಲ್ಲೆಲ್ಲ ರಾಕ್ಷಸರು ದೈತ್ಯರು ಬರ್ತಾ ಇದ್ದು ಫಿಸಿಕಲಿ, ಈ ಕಾಲದಲ್ಲಿ ನಮ್ಮ ಮನಸ್ಸನ್ನೇ ಆಕ್ರಮಣ ಮಾಡಿಬಿಡ್ತಂತೆ. ಸೊ ಹೀಗೆ ಈ ಕಲಿಯುಗದಲ್ಲಿ ಹೇಳಿರುವಂತ ಪರ್ಪಸ್ ಏನಂದ್ರೆ ಹೀಗಿರುವಾಗ ಈ ಒಂದು ಆಲ್ಮೋಸ್ಟ್ 38 ಅಂತ ಇಟ್ಕೊಳ್ಳಿ, 38 ಆ ಒಂದು ಅಧರ್ಮವೇ ಜಾಸ್ತಿ ಇರುವಾಗ ಧರ್ಮ ಇರೋದು ಆಲ್ಮೋಸ್ಟ್ 1 ಇರತ್ತೆ. ಆ ಧರ್ಮದ ಜ್ಞಾನ ಅಂದ್ರೆ ಭೇದ ಜ್ಞಾನ, ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇರೋದು ಅಷ್ಟು ರೇರ್, ಬಟ್ ಇಲ್ಲ ಅಂತಿಲ್ಲ, ಅದು ಇದೆ. ಸೊ ರಿಲೇಟಿವ್ಲಿ ಅವರಿಗೆ ಆ ಒಂದು ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೀಪಲ್ಗೆ ಏನೇನು ಮಾಡಬೇಕು, ಯಾವ ರೀತಿಯಿಂದ ಅವ್ರಿಗೆ ಉದ್ಧಾರ ಮಾಡಬೇಕು, ಹಾಗೆ ದೇವರು ಉದ್ಧಾರ ಮಾಡ್ತಾನೆ. ಕಲಿಯುಗದಲ್ಲಿ ಕೃಷ್ಣ ವರ್ಣದಿಂದ ಕೃಷ್ಣ ಇದ್ದು ಉದ್ಧಾರ, ಕೃಷ್ಣ ರೂಪ ಬಂದು ಅನಿರುದ್ಧ ರೂಪ ಅಂತಾರ. ಅನಿರುದ್ಧ ಅಂದ್ರೆ ನಾವು ಕೃಷ್ಣ ರೂಪ ಕೃಷ್ಣ ವರ್ಣಂ ಅಂತ ಹೇಳ್ತಾರೆ. ಕೃಷ್ಣ ರೂಪ ಒಂದು ಬ್ಲೂಯಿಶ್ ಬ್ಲ್ಯಾಕ್ ಅಂತ ಹೇಳ್ತಾರೆ. ಹಿಂದೆ ಹೇಳಕ್ ಮರ್ತದೆ, ತ್ರೇತಾಯುಗದಲ್ಲಿ ಪರಶುರಾಮ ಹೇಳಾಯ್ತು ಕೆಂಪು ಬಣ್ಣ. ಆಮೇಲೆ ದ್ವಾಪರ ಯುಗಕ್ಕೆ ಬಂದಾಗೆ ರುಗ್ಮವರ್ಮ ಪ್ರದ್ಯುಮ್ನ ಬಂದು ಬಂಗಾರದ ಬಣ್ಣ, ಇಲ್ಲಿ ಬಂದು ಕಪ್ಪು ಆರ್ ಬ್ಲೂಯಿಶ್ ಬರ್ಣ. ಅದಕ್ಕೆ ಈ ಕಾಲದಲ್ಲಿ ನಾವು ಬರುವಾಗ ಕೃಷ್ಣಾರ್ಪಣವೇ ಹೇಳ್ತೀವಿ, ಬಿಕಾಸ್ ಕಲೌ ಕೃಷ್ಣ. ಅದು ಒಂದು ಸೊ ಹೀಗೆ ಮಾಡೋರಿಗೆ ಅವನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ಅದೇ ಹೇಳ್ತಾನೆ. ಯುಗ ಚತುಷ್ಟಯಗಳ ಅನಿರುದ್ಧ ಗಳಲ್ಲಿ ತಾನಿದ್ದು ಯುಗ ಪ್ರವರ್ತಕ, ಆಯಾ ಯುಗದಲ್ಲಿ ಇದ್ದು ಆಯಾ ಯುಗದಲ್ಲಿ ಇರುವಂತ ಆಯಾ ಜನರಿಗೆ ಅನುಸರಿಸಿ ಆ ಒಂದು ಯುಗ ಧರ್ಮಗಳನ್ನ ಮತ್ತು ಅಕಾರ್ಡಿಂಗ್ಲಿ ಆ ಕರ್ಮಗಳನ್ನ ಪ್ರವರ್ತನೆ ಮಾಡ್ತಾನೆ, ಪ್ರೇರಣೆ ಮಾಡಿ ಅವನೇ ಮಾಡಿಸ್ತಾ ಇದ್ದಾನೆ. ಎಲ್ಲಿ 4 ರೂಪ, ವಾಸುದೇವಾದಿ ಈರೆರಡು ರೂಪ, ವಾಸುದೇವ 2×2 4 ರೂಪ. ಈ 4 ರೂಪದಿಂದ ನಾಲ್ಕು ರೂಪ ತೆಗೆದು ಒಂದು ಕೃತಾದಿ ಯುಗ ಪ್ರವರ್ತಕ ನೆನೆಸಿ ಆ ಯುಗ ಕೃತಯುಗ ಅಂದ್ರೆ ಸತ್ಯಯುಗ, ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಆ ಹೆಸರಿನಿಂದ ಇವನೇ ಇದ್ದು ಅಲ್ಲಿ ಪ್ರವರ್ತಕ ನೆನೆಸಿ ಧರ್ಮಗ ಪ್ರಕಟ ಮಾಡ್ತಾನೆ. ಯಾರ್ಯಾರಲ್ಲಿ ಹಾಗೆ ಪ್ರಕಟ ಮಾಡ್ಬೇಕು ಮಾಡ್ತಾನೆ, ಪ್ರಕಟಕ ತಾನಾಗಿ ಮಾಡಿ ಅಲ್ಲಿ ಅದಕ್ಕೆ ಹೇಳ್ತ ಭಕ್ತರಿಗೆ ಈವ ಸಂಪದವ ಅಂತ ಹೇಳ್ತಾರೆ. ಭಕ್ತರಿಗೆ ಅಂದ್ರೆ ನೋ ಮ್ಯಾಟರ್ ವಿಚ್ ಯುಗ ಯು ಆರ್ ದೇರ್, ಆ ಯುಗದಲ್ಲಿ ಭಕ್ತರಿದ್ರೆ ಅವರಿಗೆ ಸಂಪದವ ಕೊಟ್ಟೇ ಕೊಡ್ತಾನೆ. ಸಂಪದವ ಅಂದ್ರೆ ಏನು ಅರ್ಥ ಅಂದ್ರೆ ಹೇಳ್ತಾರೆ, ಸಂಪದವ ಅಂತ ಬಂದಾಗ ಭಕ್ತರಿಗೆ ಏನು ಸಂಪತ್ತು, ಏನು ಸಂಪತ್ತು ಅಂದ್ರೆ ಆ ಭಗವಂತನ ಜ್ಞಾನ, ಆ ಜ್ಞಾನದಿಂದ ನಮ್ಗೆ ಭಕ್ತಿ ಬರಬೇಕು, ನಮ್ಮ ಕರ್ಮಗಳಾಗಬೇಕು, ಈ ಸಂಪತ್ತನ್ನ ಕೊಟ್ಟೇ ಕೊಡ್ತಾನಂತೆ. ಯಾವ ಯುಗದಲ್ಲಿ ಇದ್ರನು ಇಟ್ ಡಸಂಟ್ ಮ್ಯಾಟರ್, ಕಲಿಯುಗ ಇರ್ಲಿ ಯಾವ ಯುಗ ಇರ್ಲಿ, ಅಲ್ಲಲ್ಲಿ ತನ್ನ ಭಕ್ತರು ಅಂದ್ರೆ ಏನು, ಈ ಗ್ರಂಥವನ್ನ ಮುಟ್ಟಿ ನಾವು ಅದನ್ನ ಪಾಠ ಮಾಡ್ತಾ ಇದ್ದೀವಿ ಅಂದ್ರೆ, ಅದನ್ನ ಕೇಳ್ತಾ ಇದ್ದೀವಿ ಅಂದ್ರೆ ನಾವು ನಮ್ಮನ್ನ ಅವನು ಭಕ್ತರು ಅಂತ ತನ್ನವ ಅಂತ ನಮ್ಮನ್ನ ಸ್ವೀಕಾರ ಮಾಡಿದ್ದಾನಂತೆ ಅರ್ಥ. ಬಿಕಾಸ್ ಈ ಸಂಪತ್ತನ್ನ ನಾವು ನೋಡಿದೀವಿ 38, 36, 38 ಆ ಒಂದು ಅಧರ್ಮ ಇರುವಾಗ, ಅಧರ್ಮ ಅಜ್ಞಾನ ಅಭೇದ ಜ್ಞಾನ ಇರುವಾಗ ಭೇದ ಜ್ಞಾನ ಬಂದು ಭೇದ ಜ್ಞಾನ ಸರ್ವೋತ್ಮತ್ವ ತಾರತಮ್ಯ ಅದನ್ನ ತಕ್ಕೊಂಡು ನಾವು ಇದು ಚಿಂತನೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಭಕ್ತರು ಅಂಬೋ ವಿಶ್ವಾಸವನ್ನ ದಾಸರು ನಮ್ಗೆ ಕೊಡ್ತಾ ಇದ್ದಾನೆ. ದೇವರು ನಮ್ಮನ್ನ ಭಕ್ತರು ಅಂತ ಸ್ವೀಕಾರ ಮಾಡಿದ್ದಾರೆ, ನಮಗೆ ಈ ಸಂಪದವನ್ನ ಕೊಡ್ತಾನೆ. ಏನ್ ಸಂಪದ ಅಂದ್ರೆ ಜ್ಞಾನ ಕೊಡ್ತಾನೆ, ಭಕ್ತಿ ವೈರಾಗ್ಯ. ಅದು ಮಾತ್ರ ಇಲ್ಲ, ನಮ್ಮ ಎಬಿಲಿಟಿ, ಕಲಿಯುಗದಲ್ಲಿ ಇದ್ದೀವಿ ಅದು ಎಬಿಲಿಟಿನೂ ಕಮ್ಮಿ, ನಮ್ಗೆ ಇತರ ಸಂಪತ್ತು ಬೇಕಾಗಿರುತ್ತೆ. ಈ ಸಂಪತ್ತು ಬರಬೇಕು, ಜ್ಞಾನ ಬರಬೇಕಂದ್ರೆ ನಮ್ಗೆ ಬೇಕಾದ ಲೌಕಿಕ ಸಂಪತ್ತುಗಳನ್ನು ಅವನೇ ಕೊಡ್ತಾನೆ. ದೊಡ್ಡ ಜ್ಞಾನವೇ ಕೊಡುವಾಗ ಉಳಿದ ಸಂಪತ್ತು ಕೊಡ್ಲಕ್ಕೆ ಏನ್ ಕಷ್ಟ ಅವನಿಗೆ, ಅದನ್ನು ಕೊಡ್ತಾನೆ. ಸಾಧನೆ ಮಾಡ್ಲಿಕ್ಕೆ ಬೇಕಾದ ಫೆಸಿಲಿಟೀಸ್ ಕೊಡ್ತಾನೆ. ಕರ್ಮ ಮಾಡ್ಲಿಕ್ಕೆ ಈ ತರ ದಾಸ ನಮ್ಗೆ ಹೇಗೆ ಆಗ ಕರ್ಮ ಈ ಕಾಲದಲ್ಲಿನು ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಸೊ ಇದನ್ನು ಕೊಡ್ತಾನೆ, ಈ ಸಂಪತ್ತನ್ನ ಕೊಡ್ತಾನೆ. ಅದು ಮಾತ್ರ ಇಲ್ಲ, ನಮ್ಗೆ ಅವನು ಡೈರೆಕ್ಟ್ ಆಗಿ ಕೊಡೋದಿಲ್ಲ, ನಮ್ಗೆ ಅವನು ಡೈರೆಕ್ಟ್ ಆಗಿ ಕೊಡೋದಿಲ್ಲ. ಇನ್ ಬಿಟ್ವೀನ್ ನಮ್ ಬಂದು ದೇವತೆಗಳಿದ್ದಾರೆ, ಆ ಮಾಡಿಸೋ ದೇವತೆಗಳಿಗೇನೋ ಸಂಪತ್ತನ್ನ ಕೊಡ್ತಾನೆ. ಅವ್ರಿಗೆ ಏನ್ ಸಂಪದ ಕೊಡ್ತಾನಂದ್ರೆ, ಈ ದೇವತೆಗಳಿಗೆ ಅವರವರಿಗೆ ಆ ಒಂದು ಸ್ಥಾನಮಾನ, ಆ ಪದವಿಯನ್ನು ಕೊಟ್ಟಿದ್ದಾನೆ. ಕೈಯಿಂದ ಕೆಲಸ ಮಾಡುವಾಗ ದಕ್ಷನಿಗೆ, ದಕ್ಷ ಪ್ರಜಾಪತಿಗೆ ಆ ಒಂದು ಅಭಿಮಾನಿ, ಕೈಗೆ ಇವನು ಅಭಿಮಾನಿತ್ವ ಎಂಬೋ ಒಂದು ಪದವಿ, ಇಂದ್ರನಿಗೆ ಇಂದ್ರ ಪದವಿ, ನೆಕ್ಸ್ಟ್ ಇನ್ನೂ ಒಳ್ಳೆ ಪದವಿ, ಆ ಪದವಿ, ಆ ಸಂಪದ, ಆ ಪದವನ್ನ, ಆ ಒಂದು ನಾವನ್ನ ಸ್ತುತಿ ಮಾಡ್ತೀವಿ. ದೇವತೆಗಳನ್ನು ಈ ಸ್ಥಾನಕ್ಕೆ ಇವರಿವರಿದ್ದಾರಂತ ದೇವತೆಗಳನ್ನು ಸ್ತುತಿ ಮಾಡ್ತೀವಿ ನಾವು. ಸೊ ಆ ಜ್ಞಾನ ನಮಗೆ ಕೊಟ್ಟು, ಅವ್ರಿಗೆ ಆ ಒಂದು ಪದವಿಯನ್ನ ಕೊಟ್ಟು, ಅವ್ರಿಗೆ ಇನ್ನು ವಿಶೇಷ ಜ್ಞಾನ, ವಿಶೇಷ ಸಾಧನೆ ಅವ್ರಿಗೇನು ಕೊಡ್ತಾನಂತೆ. ಯಾಕಂದ್ರೆ ಅವರು ಭಕ್ತರು ತಾನೆ, ಅವರೇ ಮೇನ್ ಆಗಿ ಭಕ್ತರು. ಸೊ ಅವ್ರಿಗೇನು ಕೊಡ್ತಾನೆ, ನಮಗೇನು ಕೊಡ್ತಾನೆ, ಭಕ್ತರಿಗೆ ಜೀವ ಸಂಪದವ ಅಂತ ಜ್ಞಾನ ಕೊಡ್ತಾನೆ. ಜ್ಞಾನಕ್ಕೆ ಬೇಕಾದ ಆ ಒಂದು ಏನು ಅಟ್ಮಾಸ್ಫಿಯರ್ ಕೊಡ್ತಾನೆ, ಆ ಒಂದು ಸಾಧನೆಗಳನ್ನು ಕೊಡ್ತಾನೆ, ಸಾಮಗ್ರಿಗಳನ್ನು ಕೊಡ್ತಾನೆ, ಎಲ್ಲವೂ ಕೊಡ್ತಾನೆ ಇವನೇ ಅಂತ ಈ ಒಂದು ಈ ನಾಲ್ಕು ರೂಪ ಉಪಾಸನೆಯನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಆರಂಭದಲ್ಲಿ ಕೃಷ್ಣಾರ್ಪಣಮಸ್ತು. ಕೃಷ್ಣ ನಾರಾಯಣ.